ஹரிபோ நம ஹரி ஓம் ஹயக்ரீவம் சிதானந்த விக்ரஹம் சதனுக்ரஹம் யசக்ரீவச்சிதம் சாபான்மணிக்ரீவ விமோசனம் ஸ்வநாம க்ரஹணாதேவா நிரஸ்த க்ரஹ விக்ரஹம் விருந்தாவன கதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த சய்யாய பூர்ண ஜான ரசார்ணசே உத்துங்க வாக்தரங்காய மத்வதுத்தாப்தயே நம குருமகில குணஜம் சத்குணைகாதிவாசம் ஷமதம பரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்ய நிர்தூத கஷ்டம் ஹயமுகபதனிஷ்டம் மாம் பஜந்து ப்ரபன்னாஹ பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராச்சிதானந்த லீலா கோபால பாரிதான் வித்யாபயோநிதீன் வந்தே ப்ரஹ்ம வித்யா குருன் மம ப்ரஹ்மச்சர்ய ஹரிப்ரீதி சுவித்யா வாதசாரிணஹ இஷ்டதான் கஷ்டஹர்த்ருன்னஹ வித்யாமான்யான் முனின் நம வாதிராஜ பதத்வந்த்வா வாரிஜாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தயே சத்யம் சத்யம் புனஃ சத்யம் விஷ்ணு தீர்த்த பிரசாதகஹ ஸர்வே காமா பவந்த்யேவ ஷபதோ பிம்ப சந்நிதௌ சிந்தாமணிம் சுபக்தானாம் கல்பருக்ஷம் ச காமதம் ஸ்வாமினம் ஸ்வாம் ரகு பிரேம தீர்த்தம் வந்தேஹ்யவிஷ்டதம் அஜ்ஞானதிமிரச்சேதம் புத்தி சம்பத் பிரதாயகம் விஜ்ஞான விமலம் சாந்தம் விஜயாக்ய குரும் பஜே ஸ்ரீ குருப்யோ நம ஹரி ஓம். ಎಷ್ಟನೇ ಶ್ಲೋಕ? ಮೂರನೇ ಅಧ್ಯಾಯ ಅಲ್ವಾ? ಐವತ್ತ ನಾಲ್ಕು ಶುರು ಮಾಡಿ. வேத வித்த நிரவத்த மத்தயாவாரிதே கதன கோவிதவாதிபிஹி த்ரிதஷ வந்த்ய ஹய சீர்ஷ சத்மனி சந்தனேன விஹராமி நந்தனா. இல்லி சென்னாகி தெரிசி கொடுத்தாயிதாரே. ஹே வேத வித்யா நிரவத்யா, யார ஸ்தோத்திரம் மாடுத்தா இருவது அந்தரே வேதாக ருகாதி ரூபேண விபக்தாக த்வாபராது வேத்யாக ஜ்ஞாதும் யோக்யாக ஏன சக வேதவேத்யோ வேதவியாசஹ தேன அனுகிரகத்தேன நிரவத்யா ஹெட்டார். ஹே வேதவேத்யா அந்த வேத அந்த யாவது அந்த ருக்கு யஜஸ்ஸு சாம அதர்வ அந்த நாலு வேதங்கள் விபாக ஆகிது. ஆ ರೀತಿಯಲ್ಲಿ ಯಾರಿಂದಾಗಿ ವಿಭಾಗ ಆಗಿ ವಿಶೇಷವಾಗಿ ಎಲ್ಲರಿಗೂ ತಿಳಿಯಲಿಕ್ಕೆ ಯೋಗ್ಯವಾಯಿತೋ ಅವರು ವೇದ ವೇದ್ಯ ಅಂತ. ಯಾರು? ವೇದವ್ಯಾಸರು. ತೇನ ಅನುಗ್ರಹಕೇಣ ನಿರವದ್ಯ ಹೇಳ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ಆ ವೇದವ್ಯಾಸರ ಸ್ತೋತ್ರ ಮಾಡುತ್ತಾ ಇದೆ. ಹೇ ವೇದವೇದ್ಯ ನಿರವದ್ಯ, ಇನ್ನ ಮದ್ದಯಾವಾರಿದೆ ಅಂದರೆ ಉಕ್ತ ರಹಸ್ಯ ಜ್ಞಾನ ಪ್ರತಿಬಂಧಕರಹಿತ ಅಂದರೆ ರಹಸ್ಯವಾದ ಜ್ಞಾನ ತುಂಬಿದೆ. ಭಗವಂತ ವಾದಿರಾಜರ ವೃಂದಾವನದಲ್ಲಿ ಹೇಗೆ ಹೇಗಿದ್ದಾನೆ, ವಾದಿರಾಜರು ಅನೇಕ ವಿಶೇಷವಾದ ಲೋಕಗಳಿಗೆ ಹೇಗೆ ಹೋಗಿ ಬರ್ತಾರೆ, ಯಾರಿಗೆ ಅನುಗ್ರಹ ಮಾಡುತ್ತಾರೆ, ಇಂಥ ರಹಸ್ಯ ಜ್ಞಾನ ಅಷ್ಟೇ ಅಲ್ಲ, ವೇದದಲ್ಲಿ ಬಂದಿರತಕ್ಕಂಥ ರಹಸ್ಯ ಜ್ಞಾನ ಅದಕ್ಕೆ ಬರಲಿಕ್ಕೆ ಅಡ್ಡಿ ಇವರಿಗಿಲ್ಲ. ಯಾರಿಗೆ? ವೇದವೇದ್ಯರಿಗೆ ಹೇಳ್ತಾರೆ. ಒಂದು ವೇದವೇದ್ಯರ ಅಂತರ್ಯಾಮಿಯಾದ ವೇದವ್ಯಾಸರ ಸಂಬೋಧನ, ಅಲ್ಲಿ ಭಗವಂತನ ಸ್ತೋತ್ರ ಮಾಡಿದಂತೂ ಆಯಿತು. ಇನ್ನು ಹೇಳ್ತಾ ಇದ್ದಾರೆ ವೇದವೇದ್ಯ ಅಂದರೆ ಪಕ್ಕದಲ್ಲಿರುವಂತಹ ವೇದವೇದ್ಯರ ಕುರಿತು ಹೇಳ್ತಾ ಇದ್ದಾರೆ. ಅವರಲ್ಲಿ ಹೇ ನಿರವದ್ಯ, ಅವದ್ಯ ಅಂದರೆ ವಿಶೇಷವಾಗಿರ್ತಕ್ಕಂಥ ದೋಷಗಳು, ಆ ದೋಷಗಳು ಇಲ್ಲ, ಆದ್ದರಿಂದ ನಿರವಧ್ಯ. ಮದ್ದಯಾವಾರಿದೆ ಅಂದ್ರೆ ಹೇಳ್ತಾರೆ, ರಹಸ್ಯ ಜ್ಞಾನಕ್ಕೆ ಅಡ್ಡಿ ಇಲ್ಲದವರೇ. ನಮಗೆಲ್ಲ ಅಡ್ಡಿಯೇ, ಏನು ಜ್ಞಾನ ಅಂತ ಬರುತ್ತೆ ಆ ತಿಳ್ಕೊಳ್ಳಿಕ್ ಹೋದ್ರೆ ಏನೋ ತಲೆಗೆ ಬಂದಂತೆ ಇರುತ್ತೆ. ನಾವು ಸುಮ್ಮನೆ ಇರ್ತೀವ, ಯಾರೋ ಒಬ್ಬರಿಗೆ ಏನೋ ಹೇಳಲಿಕ್ಕೆ ಹೋಗ್ತೀವಿ, ನಮಗೆ ಇದು ಗೊತ್ತಾಯಿತು ಅಂತ ಅವರಂದ, ಅಯ್ಯೋ ರಾಮ ಹಾಗೆ ತಿಳ್ಕೋಬಾರದು, ತಪ್ಪಾಯ್ತು ಇವೆಲ್ಲ ಅಂತ ಹೇಳಿಬಿಟ್ಟು ಗೋವಿಂದ ಎಲ್ಲ ಹೋಗ್ಬಿಡುತ್ತೆ. ಅದೇ ನಾವು ಮಾಡ್ತಾ ಇರೋದು ಅಲ್ವಾ. ಅರ್ಥ ಹೇಳ್ತಾರೆ, ತ್ರಿದಶೈಹಿ ವಂದ್ಯ ಹಯಶೀರ್ಷ ಸದ್ಮನಿ. ಎಲ್ಲಾ ದೇವತೆಗಳು ವಿಶೇಷವಾಗಿರತಕ್ಕಂಥ ಹಯಗ್ರೀವ ದೇವರ ಸನ್ನಿಧಾನದಲ್ಲಿದ್ದಾರೆ. ಭಕ್ತ ಮಾನಸ ರೂಪೇ ಹಯವದನ ಸದನೆ, ಎಲ್ಲ ಭಕ್ತರ ವಿಶೇಷವಾಗಿರತಕ್ಕಂಥ ಹೃದಯ ಅಲ್ಲಿ ಹಯಗ್ರೀವ ದೇವರಿದ್ದಾರೆ. ಅಂಥ ಒಂದು ವಿಶೇಷವಾಗಿರತಕ್ಕಂಥ ಹೃದಯದಲ್ಲಿ ಕದನ ಕೋವಿದವಾದಿಭಿ ಕಲ್ಯಾದಿಭಿ ಮನೋಗತೈ ವಿಪರೀತ ಜ್ಞಾನ ಪ್ರೇರಕೈ ದೈತ್ಯೈ ಚಂದನೇನ ಸತ್ಸಿದ್ಧಾಂತ ರೂಪೇಣ ರಥೇನ ವಿಹರಾಮಿ ತೈಸ್ಸಹ ಯುದ್ಧಂ ಕರೋಮಿ ಇತಿ ಭಾವ. ಇಲ್ಲಿ ಹೇಳ್ತಾರೆ ಈ ಶ್ಲೋಕ ನಾವು ಸದಾ ಚಿಂತನೆ ಮಾಡಲೇಬೇಕಾಗಿದೆ. ನಮಗಂತೂ ಒಳಗೆ ತತ್ವಾಭಿಮಾನಿ ದೇವತೆಗಳು ದಿನೇ 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 ಜ್ಞಾನ ಬೆಳೆಸ್ತಾ ಹೋಗ್ತಾರೆ. ಸತ್ಯ ಯಾವ ಜ್ಞಾನ? ರಹಸ್ಯ ಜ್ಞಾನವೇ. ಮೊದಲೇನೋ ಗೋವಿಂದ ನಿಂಗಲ್ಪತಪ್ಪ ಕೃಷ್ಣಾರ್ಪಣ ಅಂತ ಆಗಿದ್ವು, ಹೌದಾ? ಷೋಡಶಿ ಚತುರ್ದಶಿ ಅಧ್ಯಾತ್ಮ ರಸರಂಜನಿ ಹರಿಕಥಾಮೃತಸಾರ ವಿಜಯದಾಸ ಸುಳಾದಿಗಳು ಎಲ್ಲ ನೋಡ್ತಾ ಬಂದ ಮೇಲೆ ಈಗ ಅಲ್ಲಿ ಭಗವಂತನಿಗೆ ಕೊಡುವುದು ಒಂದು ಜಡ ಪದಾರ್ಥ ಭಗವಂತ ತಗೊಳ್ಳಲ್ಲ, ಯಾವುದನ್ನು ಭಗವಂತ ತಗೊಳ್ಳಲ್ಲ, ಅವನ ರೂಪ ಮಾತ್ರ ಸ್ವಾಖ್ಯ ರಸವನ್ನು ಮಾತ್ರ ತಗೊಳ್ಳುತ್ತಾನೆ. ಅದು ರಹಸ್ಯ ಜ್ಞಾನವ? ಹೌದಲ್ವಾ? ಎಷ್ಟು ಜನಕ್ಕೆ ಗೊತ್ತಿದು? ಎಷ್ಟು ಜನಕ್ಕೆ ಗೊತ್ತಿದ್ರು, ಒಂದು ವೇಳೆ ಗೊತ್ತಿದ್ರು ಎಷ್ಟು ಜನ ಅಪ್ಲೈ ಮಾಡ್ತಾ ಇದ್ದಾರೆ? ಆ ಟೈಮಲ್ಲಿ ಬರಲ್ಲ, ಹೊರಟೋಗುತ್ತೆ, ಎಲ್ಲ ಗೊತ್ತಿರುತ್ತೆ, ಆ ಟೈಮಲ್ಲಿ ಬರಲ್ಲ, ಹೌದಾ? ಹಾಗಾದರೆ ಚೂರು ಚೂರು ದಿನೇ 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 ಜ್ಞಾನ ಬೆಳೀತಾ ಇದೆಯಲ್ಲ, ಇದು ಹೇಗಾಗ್ತಾ ಇದೆ? ನಾನೇ ಪಡ್ಕೊಂಡೆ ಅಂತ ತಿಳ್ಕೊಳ್ತೀರಾ? ಇಲ್ಲ, ಭಕ್ತರ ಮನಸ್ಸು ಹಯಗ್ರೀವ ದೇವರ ಸದನ. ಅಂಥ ಸದನದಲ್ಲಿ ಕದನ ಕೋವಿದ ವಾದಿವಿಹಿ, ಈ ಜಗಳ ಆಡೋದರಲ್ಲಿ ಕೋವಿದರಂತೆ. ಯಾರು ವಾದಿಗಳು? ಯಾರು ಯಾರವರು ಅಂದ್ರೆ ಹೇಳ್ತಾರೆ, ವಿಪರೀತ ಜ್ಞಾನ ಪ್ರೇರಕೈಹಿ ದೈತ್ಯೈಹಿ. ವಿಪರೀತ ಜ್ಞಾನ ಪ್ರೇರಕರಾಗಿರತಕ್ಕಂಥ ತತ್ವಾಭಿಮಾನಿ ದೈತ್ಯರೆಲ್ಲ ನಮ್ಮಲ್ಲಿ ಕೂತ್ಕೊಂಡಿದ್ದಾರೆ. ಅವರೇನ್ ಮಾಡ್ತಾರೆ? ಪ್ರತಿಯೊಂದು ಸಲ ಜಗಳ ಆಡ್ತಾ ಇರ್ತಾರೆ. ಯಾರು ಸರ್ ನಮ್ ಸರಿ? ಏನಾದ್ರೂ ಸರಿ ವಾದಿರಾಜರ ಹತ್ರ ಹೋಗಿ ಹೀಗಿದ್ದಾರೆ ಅಂದ್ರೆ, ಏ ಹೀಗಿದ್ದಾರೋ ಏನೋ, ಸುಮ್ಮನೆ ಏನೋ ಒಣ ಬಂದಿನೋ ಏನೋ, ಇವರ ರೋಜುಗಳು ಹೌದೋ ಅಲ್ವೋ ಎಲ್ಲ ಪ್ರಶ್ನೆಗಳು ಹಾಕ್ತಾ ಇರ್ತಾರೆ, ಒಳಗೆ ಕೂತಿರ್ತಾರೆ. ಅದಕ್ಕೆ ಬಹಳ ಜನಕ್ಕೆ ತಪ್ಪು ಕಲ್ಪನೆ ಇದೆ. ಏನದು ಅಂದರೆ, ಪ್ರಮೇಯ ತಿಳಿಸ್ತಕ್ಕಂಥ ಉಪನಿಷತ್ತು, ಭಾರತ, ಭಾಗವತ, ಗೀತಾ, ಈ ಗ್ರಂಥಗಳೆಲ್ಲ ಚೆನ್ನಾಗಿ ಇರುತ್ತೆ, ಈ ಸೂತ್ರ ಪ್ರಸ್ಥಾನ ಹೊರಟಿದೆಯಲ್ವಾ, ಯಾವಾಗ ನೋಡಿದ್ರು ಈ ಅದ್ವೈತ ಅವರು ಇವರು ಎಲ್ಲನ ಖಂಡನ ಮಾಡೋ ಗ್ರಂಥಗಳಿವೆ ಅಲ್ಲ, ಈ ಖಂಡನ ಮಾಡೋ ಗ್ರಂಥಗಳು ಸುಮ್ಮನೆ ಒಣ ಬಾಯಿ ಹರ್ಕೊಂಬೋದಷ್ಟೇ ಹೊರತು, ಈಗ ಯಾರಿದ್ದಾರೆ, ಯಾರು ವಾದಿಗಳು ಅಂತ ಯಾರಿದ್ದಾರೆ, ಆಗಿನ ಕಾಲ ಇದ್ರು, ಈಗೇನೋ ಒಬ್ಬರಿಬ್ರು ಬರ್ತಾ ಇದ್ದಾರಷ್ಟೇ, ಇವೆಲ್ಲ ಸುಮ್ಮನೆ ಟೈಮ್ ಪಾಸ್ ಆಗತ್ತಷ್ಟೇ ಹೊರತು ಇನ್ನೊಂದಿಲ್ಲ. ಪ್ರಮೇಯ ಗ್ರಂಥಗಳೇನವಲ್ಲ, ವಿಶೇಷವಾಗಿ ದೇವರು ಹೀಗಿದ್ದಾರೆ ಹಾಗಿದ್ದಾರೆ ಅಂತ ಹೇಳತಕ್ಕಂಥ ಗ್ರಂಥಗಳು, ಅದು ಚೆನ್ನಾಗಿರುತ್ತೆ. ಇವೆಲ್ಲ ಸರಿ ಓದಬೇಕಷ್ಟೆ ಎಂಬ ಕಲ್ಪನೆ ಸಾಮಾನ್ಯವಾಗಿರುತ್ತೆ. ಅದಕ್ಕೆ ಹೇಳ್ತಾರೆ, ಆ ವಾದ ಮಾಡೋರು ಯಾರೋ ಅಲ್ಲ, ಸುಧಾ ಬರದದ್ದು ಈ ಹೊರಗಿನ ಅದ್ವೈತಿಗಳನ್ನು ಗೆಲ್ಲಲಿಕ್ಕೆ ಮಾತ್ರ ಅಲ್ಲ, ಒಳಗೆ ಕೂತಿದ್ದಾರೆ ಅದ್ವೈತಿಗಳು. ಇವರೆಲ್ಲ ಪಾಪ ಏನೂ ಗೊತ್ತಿಲ್ಲ, ಸುಮ್ಮನೆ ಒಣ ಚರ್ಚೆ ಮಾಡ್ತಾರಷ್ಟೇ, ಅವರಿಗೆ ಒಳಗೆ ಹೊಡಿತಾ ಇರ್ತಾ ನಾ ಹೇಳಿ ಸರಿವಲ್ಲೋ ಅಂಥೇಳಿ. ಆದರೆ ಒಳಗೆ ತತ್ವಾಭಿಮಾನಿ ದೈತ್ಯರಿದ್ದಾರಲ್ಲ, ಅವರು ಶುದ್ಧ ಅದ್ವೈತಿಗಳು, ಶುದ್ಧ ಅದ್ವೈತಿಗಳವರು. ಅವರು ಸಾಧಕರಾದವರ ಮನಸ್ಸಿನಲ್ಲಿ ನಾನಾ ಭೀಕರವಾದ ಪೂರ್ವ ಪಕ್ಷಗಳು ಅಂದ್ರೆ ಪ್ರಶ್ನೆಗಳನ್ನು ಹಾಕಿ ಸಾಧನೆ ಆಗದಂತೆ ಸ್ಥಗನ ನಿಲ್ಲಿಸಿಬಿಡ್ತಾರೆ. ಅಂಥವರನ್ನ ಗೆಲ್ಲಬೇಕು ನಾವು. ಅದಕ್ಕೆ ಸುಧಾ ಗ್ರಂಥ ಹೊರಟದ್ದು. ಸುಧಾ ಗ್ರಂಥ ಹೊರಟದ್ದೇ ಒಳಗೆ ಆ ದೈತ್ಯರು ಮಾಡುವ ಪ್ರಶ್ನೆಗಳಿಗೆ ಸಾಧಕನಾದವ ಅಲ್ಲಿಗಲ್ಲಿಗೆ ಉತ್ತರ ಕೊಟ್ಟು ಅವರನ್ನ ಸದೆಬಿಡಿದು ಸಾಧನೆ ಮುಂದೆ ಹೋಗ್ಲಿಕ್ಕೆ ಮಾಡಿದ ಅಪರೂಪ ಗ್ರಂಥಗಳೇ ಸೂತ್ರ ಪ್ರಸ್ಥಾನ. ಅಂಥ ಪ್ರಸ್ಥಾನ ಅದಕ್ಕೆ ಹೇಳ್ತಾರೆ ವಿಜಯದಾಸರು ಒಂದು ಮಾತು ಹೇಳಿಬಿಡ್ತಾರೆ, ಪೌರುಷೇಯ ಗ್ರಂಥಗಳೆಲ್ಲ ಸುಧಾ ಗ್ರಂಥದ ಹಿಂದೆ ಅಂತ ಹೇಳಿಬಿಡ್ತಾರೆ. ಏನ್ ಹೇಳಬೇಕು ಅದಕ್ಕೆ? ಅಂದರೆ ವಿಜಯ ನಮ್ಮ ಜಯತೀರ್ಥರಿಗಿಂತ ಹಿರಿಯರು ಯಾರ್ಯಾರು ಬರೆದಾರೆ ಪೌರುಷೇಯ ಗ್ರಂಥಗಳು ಅವೆಲ್ಲ ಸುಧಾದಲ್ಲಿ ಅಡಗಿವೆ. ನಂತರ ಬಂದವರೆಲ್ಲ ಸುಧಾ ಆಧಾರ ಮಾಡಿಕೊಂಡೇ ಬರೆದದ್ದು. ಸುಧಾ ಗ್ರಂಥ ಅಂಥ ದೊಡ್ಡದಯ್ಯ ಅಂತ ಹೇಳ್ತಾರೆ. ಸುಧಾ ಓದಿದವರ ಪಾದ ಸಂದರ್ಶನವಾಗಿ ಅಂತ ಹೇಳ್ತಾರೆ. ಅಷ್ಟಿದು. ಅದರಿಂದ ಇಲ್ಲಿ ವಾದಿರಾದರು ಏನು ಮಾಡುತ್ತಾ ಇದ್ದಾರೆ ಅಂದರೆ ಆ ಎಲ್ಲ ಭಕ್ತರ ಹೃದಯವೆಂಬ ಸದನದಲ್ಲಿ ತಾವೇ ಇದ್ದುಕೊಂಡು ರಥ ಯಾವುದು ಮನಸ್ಸೇ ರಥ, ಆ ಮನಸ್ಸಿನಲ್ಲಿ ತಾವು ಇದ್ದುಕೊಂಡು ಯುದ್ಧ ಮಾಡುತ್ತಾ ಇದ್ದಾರಂತೆ. ಯಾರ ಜೊತೆಗೆ ಅಂದರೆ ನಮಗೆ ವಿಪರೀತ ಜ್ಞಾನ ಕೊಡತಕ್ಕಂಥ ದೈತ್ಯರ ಜೊತೆಗೆ ಸಂದನೇನ ಸತ್ಸಿದ್ಧಾಂತ ರೂಪೇಣ ರಥೇನ. ಸತ್ಸಿದ್ಧಾಂತವೆಂಬ ರಥ ಅದೇ ಸಿದ್ಧಾಂತವೇ ರಥ. ಆ ರಥದಲ್ಲಿ ಇದ್ದುಕೊಂಡು ವಿಶೇಷವಾಗಿ ಮನಸ್ಸಿನಲ್ಲಿರತಕ್ಕಂಥ ಕಲಿ ಮೊದಲಾದ ದೈತ್ಯರಿಂದ ತೈಸ್ಸಹ ಯುದ್ಧಂ ಕರೋಮಿ ಯುದ್ಧವನ್ನ ಮಾಡುತ್ತೇನೆ ಅಂತ ವಾದಿರಾದರು ತಿಳಿಸಿಕೊಡುತ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ ಮಯಾ ತೇಷಾಂ ಹನನೆ ಸತಿ ಜ್ಞಾತವ್ಯಾರ್ಥ ಜ್ಞಾನಂ ತವ ಸುಲಭಮಿತಿ ಸೂಚಿತಂ ಭವತಿ. ವಾದಿರಾದರು ನಮ್ಮೊಳಗಿರತಕ್ಕಂಥ ತತ್ವಾಭಿಮಾನಿ ದೈತ್ಯರನ್ನು ಸಂಹಾರ ಮಾಡುತ್ತಾ ಮಾಡುತ್ತಾ ಹೋದದ್ದೇ ಆದ ಕೂಡಲೇ ನಮಗೆ ಸುಲಭವಾಗಿ ಭಗವತ್ ತತ್ವಜ್ಞಾನ ಬರ್ತಾ ಬರ್ತಾ ಬರುತ್ತೆ. ಅಡ್ಡಿ ಹೋಯಿತಲ್ಲ, ಅಡ್ಡಿ ಹೋದರೆ ಜ್ಞಾನ ಬರುತ್ತೆ ಅಂತ ಅರ್ಥ. ಇನ್ನು ಹೇಳ್ತಾರೆ ಹೇ ವೇದ ವೇದ್ಯ ಅಂದ್ರೆ ಹೇಳ್ತಾರೆ ವೇದ ವೇದ್ಯ ಅಂತ ಹೇಳಿದ್ರೆ ವೇದ ವೇದ್ಯರಿಗೆ ಯಾಕೆ ಹೇಳಬಾರದು? ಅದಕ್ಕೆ ಹೇಳ್ತಾ ಇದ್ದಾರೆ ವೇದ ವೇದ ಅವರ ಅಂತರ್ಯಾಮಿ ಭಗವಂತ ಮತ್ತು ವೇದ ವೇದ್ಯರನ್ನು ಸ್ವೀಕಾರ ಮಾಡಿದ್ದಾರೆ. ಹೇಳ್ತಾ ಇದ್ದಾರೆ ಇಲ್ಲಿ ವೇದ ವೇದ್ಯ ಮುನಿಗಳು ವಾದರಾದರಿದ್ದ ಕಾಲಕ್ಕೆ ಬಂದರು. ನಂತರ ನಂತರ ಎಲ್ಲರಿಗೂ ಉಪದೇಶ ಎಲ್ಲರ ಒಳಗಿದ್ದು ಕೊಡ್ಲಿಕ್ಕೆ ಶುರು ಮಾಡಿದರು. ಮಹಾನುಭಾವರು ಸಾಕ್ಷಾತ್ತಾಗಿ ಯಾರಿಗೂ ಕಾಣಿಸಲಿಲ್ಲ ವೇದವೇದ್ಯರು. ಅದಕ್ಕೆ ಹೇಳ್ತಾರೆ ಈ ಶಬ್ದ ಅವರ ಅಂತರ್ಯಾಮಿ ವೇದವೇದ್ಯರ ಅಂತರ್ಯಾಮಿ ವೇದವ್ಯಾಸರನ್ನು ಕುರಿತು ಸಂಬೋಧನೆ ಮಾಡಿದ್ದು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾರೆ ಚಿರಂಜೀವ. ಈ ಶ್ಲೋಕ ಬಹಳ ಹಿಂದೆ 54ನೇ ಶ್ಲೋಕ ಬಹಳ ವಿಶೇಷವಾದ್ದು. ಅಂದರೆ ವಾದರಾದರು ನಮ್ಮೊಳಗೆ ಇದ್ದು ವಾದರಾದರನ್ನು ನಿತ್ಯ ಸ್ಮರಣೆ ಮಾಡುತ್ತಾ ವಾದರಾದರ ಮಂತ್ರ ಜಪ ಮಾಡುತ್ತಾ ನನ್ನೊಳಗಿರತಕ್ಕಂಥ ತತ್ವಾಭಿಮಾನಿ ದೈತ್ಯರ ಕಾಟವನ್ನು ಪರಿಹಾರ ಮಾಡಿ ತತ್ವಜ್ಞಾನ ಬರಲಿಕ್ಕೆ ಅಡ್ಡಿಯಾದ ಎಲ್ಲ ಪಾಪವನ್ನ ಕತ್ತರಿಸಿ ನನಗೆ ಒಳ್ಳೆ ತತ್ವಜ್ಞಾನ ಅದರ ಅನುಭವ ವಾದರಾದರು ಕೊಟ್ಟೇ ಕೊಡತಾರೆ ಎಂಬ ನಂಬಿಕೆಯಿಂದ ವಾದರಾದರ ಮಂತ್ರವನ್ನು ಜಪ ಮಾಡಬೇಕಂತ. ಅದು ಇಷ್ಟೆಲ್ಲ ಯಾವಾಗ ಹೇಳಿದ್ದು? ವಾದಿರಾದರ ಮಂತ್ರ ಜಪಕಾಲಕ್ಕೆ ಚಿಂತನೆ. ನೀವು ನಾಮಸ್ಮರಣೆ ಮಾಡುತ್ತೆ ಅದೇ ಒಂದು ಮಂತ್ರ. ಹೆಣ್ಣು ಮಕ್ಕಳಿಗೆ ನಾಮಸ್ಮರಣೆ ಮಾಡದೆ ಮಂತ್ರ, ಅದೇ ನಾಮಸ್ಮರಣೆಯೇ ನಾಮ ಮಂತ್ರ ಅಂತ ಹೇಳ್ತಾರೆ. ಅದು ಗಂಡಸರಿಗೆ ಓಂಕಾರ ಶ್ರೀಕಾರ ಸಹಿತವಾಗಿ ಅಂಗನ್ಯಾಸ ಕರಣ್ಯಾಸ ಸಹಿತವಾಗಿ ನಮಗೆ ಬರುತ್ತೆ. ನಿಮಗೆ ಬರೀ ನಾಮಸ್ಮರಣೆ, ಗಂಡಸರೇನಿದ್ದೀರಾ ನಿಮಗೆಲ್ಲ ಕೂಡ ಅದು ಗುರುಗಳಿಂದ ಉಪದಿಷ್ಟವಾದ ಮಂತ್ರ ಹಾಗಿದ್ದು ಬರುತ್ತೆ. ಆ ಜಪ ಮಾಡುವ ಕಾಲಕ್ಕೆ ವಾದಿರಾದರೆ ಇವೆಲ್ಲ ಗುಣಗಳು ಜಪ ಮಾಡುತ್ತಾ ಚಿಂತನೆ ಮಾಡ್ತಾ ಮಾಡ್ತಾ ಮೂರನೇ ಅಧ್ಯಾಯ ಮುಗಿಯೋಷ್ಟೊತ್ತಿಗೆ ನೀವು ಜಪ ಮುಗಿದೋಗುತ್ತೆ ಅಲ್ವಾ. ನಾವು ಮಾಡೋ ಚೂರು ಜಪ ಈ ಎಲ್ಲ ಚಿಂತನೆ ಮಾಡೋದ್ರೊಳಗೆ ಜಪವೂ ಮುಗಿಯುತ್ತೆ, ವಾದಿರಾದರ ಚಿಂತನೆಯೂ ಬಂದಿರುತ್ತೆ, ವಿಶೇಷ ಪೂರ್ಣಾನುಗ್ರಹ ಆಗುತ್ತೆ. ಮುಂದೆ ಹೇಳ್ತಾರೆ ಚಿರಂಜೀವ ಚಿರಂಜೀವ ಸುಖೀಭವ ಸುಖೀಭವ ಮಮಾಶೀರ್ವಚನೇನೈವ ಹಯಗ್ರೀವ ಪರೋಭವ. ಇಲ್ಲಿ ಹೇಳ್ತಾರೆ ವಿಪ್ರಾದೇರಿವ ವ್ಯಾಸರಾಜ ನಾಮಕ ಜೀವಸ್ಯಾಪಿ ಜನ್ಮಾಂತರ ಸೂಚನಾಯ ಆಹ ಚಿರಂಜೀವೇತಿ. ಇಲ್ಲಿ ಯಾರಿಗೆ ಈ ಅನ್ವಯ ಮಾಡುತ್ತಾ ಇದ್ದಾರೆ ಈ ಶಬ್ದವನ್ನ? ಅಂದರೆ ಹೇಳುತ್ತಾರೆ ಬ್ರಾಹ್ಮಣನ ಸ್ವಪ್ನದಲ್ಲಿ ವ್ಯಾಸರಾಜ ಅಂತ ಇನ್ನೊಬ್ಬರು ಬರ್ತಾ ಇದ್ದಾರೆ. ಜೀವ ಅಂದರೆ ವಾದಿರಾಜರ ಭಕ್ತರು, ಅವರಿಗೂ ಕೂಡ ವಿಶೇಷವಾಗಿ ಉಪದೇಶ ಕೊಡತಾ ಇದ್ದಾರೆ. ಹೇ ಭಕ್ತ, ಚಿರಂಜೀವ ಚಿರಂಜೀವ, ವಿಶೇಷವಾಗಿ ಚಿರಂಜೀವಿಯಾಗು. ಚಿರಂಜೀವಿಯಾಗೋದಂದ್ರೇನು? ತುಂಬಾ ಆಯುಷ್ಯ ಪಡ್ಕೊಂಡು ಬದುಕಿರೋದು ಅಂತ. ಏನು ಉಪಯೋಗ? ಬರೀ ಬದುಕಿದ್ರೆ ಉಪಯೋಗವಿಲ್ಲ, ತಿಂದು ಕುಡಿದು. ದೇವರ ಸ್ಮರಣೆಯಲ್ಲೇ ಎಲ್ಲಾ ಆಯುಷ್ಯ ಪೂರ್ಣ ಸಾರ್ಥಕ ಆಗತ. ಅಂಥ ಆಯುಷ್ಯ ಪೂರ್ಣ ಕಾಲ ಇದ್ದರೆ ಅವರನ್ನ ಚಿರಂಜೀವಿಗಳು ಅಂತ ಕರೀತಾರೆ. ಇದೇ ಗಿಡವೂ ಇರುತ್ತೆ ಅನೇಕ ವರ್ಷಗಳ ಕಾಲ, ಅದೇನು ಉಪಯೋಗ? ಹಾಗಲ್ಲ. ಮಮ ಆಶೀರ್ವಚನೇನೈವ ಹಯಗ್ರೀವ ಪರೋಭವ ಭವ ಅಂತ ಹೇಳ್ತಾರೆ. ಇಲ್ಲಿ ನನ್ನ ಆಶೀರ್ವಚನದಿಂದಲೇನೆ, ಮಮ ಆಶೀರ್ವಚನೇನೈವ ಹಯಗ್ರೀವ ಪರಹ ಭವ, ನೀನು ಹಯಗ್ರೀವನ ಪರನಾಗಿ ಚೆನ್ನಾಗಿ ಬದುಕೊಂದು. ಇಲ್ಲಿ ಆ ವಾದಿರಾಜರ ಒಳಗಿರತಕ್ಕಂಥ ಹಯಗ್ರೀವ ದೇವರ ಸ್ಮರಣೆ ಮಾಡಿದರೆ ವಾದಿರಾಜರ ಪೂರ್ಣಾನುಗ್ರಹ ಬರುತ್ತೆ. ಅದರಿಂದ ನಮಗೆ ಚಿರಂಜೀವ ಅಂದರೆ ನಮಗೆಷ್ಟು ಆಯುಷ್ಯ ಪೂರ್ಣವಾಗಿರುತ್ತೋ ಅಷ್ಟು ಆಯುಷ್ಯ ಭಗವಂತನ ಹಯಗ್ರೀವ ಪರರಾಗಿ ನಾವು ಬದುಕುವಂತ ಆಗುತ್ತೆ. ಯಾವಾಗೆ ವಾದಿರಾಜರ ವಿಶೇಷ ಆಶೀರ್ವಚನದಿಂದ, ಮಮ ಆಶೀರ್ವಚನೇನೈವ, ನನ್ನ ಆಶೀರ್ವಚನದಿಂದಲೇನೆ ಹಯಗ್ರೀವ ಪರನಾಗಿ ಮುಂದೆ ಹೇಳ್ತಾ ಇದ್ದಾರೆ. ಇಲ್ಲಿ ತ್ವದುಪಾಸ್ಯ ಬಾದರಾಯಣಸ್ಯ ಮದಂತರ್ಯಾಮಿ ಹಯಗ್ರೀವಾತ್ಮಕತ್ವ ಸ್ಮರಣೇನ ಹಯವದನ ಪರಹ ಭವ. ಇಲ್ಲಿ ಹೇಳ್ತಾ ಇದ್ದಾರೆ ಚಿಂತನೆ ಮಾಡುವ ಕ್ರಮ ಹೇಗೆ. ಅವರು ವೇದವ್ಯಾಸರ ಚಿಂತನೆ ಮಾಡತಕ್ಕಂಥವರು, ಅವರ ಉಪಾಸ್ಯ ಮೂರ್ತಿ ವೇದವ್ಯಾಸ, ಯಾರು ವ್ಯಾಸರಾಜ ಎಂಬವರಿಗೆ. ಅವರೇನು ಮಾಡುತ್ತಾ ಇದ್ದಾರೆ? ವಾದಿರಾಜರ ಅಂತರ್ಯಾಮಿಯಾದ ಹಯಗ್ರೀವನ ಚಿಂತನೆ ಮಾಡುತ್ತಾ ಇದ್ದಾರೆ. ಅದು ಹೇಗೆ ಮಾಡಬೇಕು ಅಂದ್ರೆ ಹೇಳ್ತಾರೆ, ನಿನ್ನ ಹೃದಯದಲ್ಲಿರುವ ವೇದವ್ಯಾಸರಿಂದ ಅಭಿನ್ನನಾದ ಹಯಗ್ರೀವನನ್ನು ಸ್ಮರಿಸಿ. ನಮಗೂ ಹೇಳಿಕೊಡ್ತಾ ಇದ್ದಾರೆ. ನಾವು ಕೂಡ ಎಲ್ಲಾದರೂ ಭಗವಂತನ ಸ್ಮರಣೆ ಮಾಡಬೇಕಾದ್ರೆ ಅಲ್ಲಿರೋ ಭಗವಂತನಿಗೂ ನಮ್ಮ ಬಿಂಬಮೂರ್ತಿಗೂ ಐಕ್ಯ ಚಿಂತನೆ ಮಾಡಿ ನಮಸ್ಕಾರ ಮಾಡಬೇಕು. ಇದು ನಾವು ಮಾಡಬೇಕಾದ ಕ್ರಮ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಧನಾದೀನಾಂ ವಿಷಯ ಕ್ಲೇಶಂ ವಿನಾ ಸಾತ್ವಿಕ ಸುಖವಾನ್ ವರ್ತಸ್ವ ಸುಖೀಭವ ಸುಖೀಭವ ಅಂತ ಹೇಳಿದ್ರು. ಅಂದರೆ ಹೇಳ್ತಾರೆ, ದುಡ್ಡು ಮೊದಲಾದ್ದೆಲ್ಲ ನಿನಗೆ ಎಷ್ಟು ಬೇಕೋ ಅಷ್ಟು ಬರಲಿ, ಅದರಲ್ಲಿ ಹೆಚ್ಚು ಕಷ್ಟಪಡುವಂಥವನಾಗಬೇಡ, ಸಾತ್ವಿಕವಾದ ಸುಖ ನಿನಗಿರಲಿ. ಸಾತ್ವಿಕ ಸುಖ ಅಂದರೆ ಏನರ್ಥ ಅಂದರೆ, ದೇವರು ನಮಗೆ ಯಾವ ಕಾಲದಲ್ಲಿ ಎಷ್ಟು ಕೊಟ್ಟಿರ್ತಾನೋ ಅದರಲ್ಲೇ ಸಂತೋಷಪಟ್ಟಿರೋದು ಸಾತ್ವಿಕ ಸುಖ. ದೇವರು ಕೊಟ್ಟಿದ್ದಲ್ಲದೆ ಇನ್ನಷ್ಟು ಚೂರು ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಬಯಸೋದು ರಾಜಸ ಸುಖ. ಅದಕ್ಕಲ್ಲದೆ ದೇವರು ಕೊಟ್ಟಿದ್ದಲ್ಲದೆ ತುಂಬಾ ಜಾಸ್ತಿ ಬೇಕು ಅಂತ ಅದಕ್ಕಾಗಿಯೇ ಪೂರ್ಣ ಜೀವನ ಎಲ್ಲ ಇಡೋದು ತಾಮಸ ಸುಖ. ಅದು ತಾಮಸ ರೀತಿಯಾದ್ದು, ಯಾಕೆ ಭಗವಂತನ ನೆನಪೇ ಹಾಳಾಗಿ ಹೋಯಿತು ಅದರಲ್ಲಿ, ಅದನ್ನು ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ನಂದನ ಚಂದನಾಕಾರೇ ಮಮ ವೃಂದಾವನೇ ನಿಶಂ ವಂದನಂ ನಂದನಾರ್ಥಾಹ ಯೇ ಕುರುವಂತು ಗುಣನಂದಿನಃ. ಇದೇ ಶ್ಲೋಕ ಹಿಂದೆ ಬಂದಿತ್ತು, 29ನೇ ಶ್ಲೋಕ, ಮತ್ತು ಇಲ್ಲಿ ಬಂತು. ಅದಕ್ಕೆ ಹೇಳ್ತಾರೆ, ನಂದನಾರ್ಥಾಹ ವಂದನಂ ಕುರುವಂತು ಅಂದರೆ ಎಲ್ಲರೂ ಕೂಡ ವಿಶೇಷವಾಗಿ ನಂದನಾರ್ಥಾಹ ಮಗನ್ ಮಕ್ಕಳು ಆಗಬೇಕಾದರೆ ಅವರೆಲ್ಲರೂ ನನ್ನ ನಮಸ್ಕಾರ ಮಾಡಿ ಅಂತ ಹೇಳಿದರೆ ಹೇಳ್ತಾ ಇದ್ದಾರೆ. ಪ್ರಾಕ್ ಹಿಂದೆ ನಂದನವನ ಪ್ರಾಪ್ತ್ಯರ್ಥಂ ವಂದನ ಮುಕ್ತಂ, ನಿಮಗೆಲ್ಲ ಸ್ವರ್ಗಲೋಕದಲ್ಲಿ ನಂದನವನ ವಾಸ ಮಾಡಬೇಕಾ, ಅದಕ್ಕೆ ನಂದನಾರ್ಥಾಹ ಆ ವಾಸಕ್ಕಾಗಿ ನೀವು ಚಿಂತನೆ ಮಾಡಿ. ಈಗ ಪುತ್ರಾರ್ಥಂ ಅವಾಗ ಹೇಳ್ತಾ ಇದ್ದಾರೆ, ಒಳ್ಳೆ ಮಕ್ಕಳಾಗಲಿ ಅಂತ ನಮಸ್ಕಾರ ಮಾಡಿ. ಏನು ಸ್ವರ್ಗದಲ್ಲಿ ವಾಸ ಮಕ್ಕಳು ಇದೆಲ್ಲ ಕಾಮ್ಯ ಕರ್ಮ ಆಯಿತಲ್ಲ, ಇದು ಬೇಡ ಬೇಕಾ ಅಂದ್ರೆ, ಇಲ್ಲ ಸ್ವರ್ಗ ಅಂತ ಹೇಳಿದರೆ ಅಲ್ಲಿ ಎರಡು ಭಾಗ, ಏಕಾಂತ ಭಕ್ತರಿರುವ ಜಾಗ ಬೇರೆ, ಕಾಮ್ಯಕರ್ಮ ಮಾಡಿದವರಿರುವ ಜಾಗ ಬೇರೆ. ಕಾಮ್ಯಕರ್ಮ ಮಾಡಿದವರಿಗೆ ಅಲ್ಲಿ ಪ್ರವೇಶವೇ ಇಲ್ಲ, ಏಕಾಂತ ಭಕ್ತರೆಲ್ಲ ಅಲ್ಲೂ ಭಗವಂತನ ಚಿಂತನೆ ಮಾಡುತ್ತಾ ತಮ್ಮ ಪುಣ್ಯದಿಂದ ಭಗವಂತನ ವಿಶೇಷ ಚಿಂತನೆ ಮಾಡುತ್ತಾ ಆನಂದ ಪಡ್ತಾ ಇರ್ತಾರೆ. ಅಂಥ ಭಾಗದಲ್ಲಿ ಇರಬೇಕಾ ಹೋಗಿ ನನ್ನ ವೃಂದಾವನವನ್ನು ನಮಸ್ಕಾರ ಮಾಡಿ. ಎಂಥ ವೃಂದಾವನ? ಸ್ಯಂದನಾಕಾರೆ, ರಥದ ಆಕಾರದಲ್ಲಿ ಇರತಕ್ಕಂಥ ನನ್ನ ವೃಂದಾವನವನ್ನು ಚೆನ್ನಾಗಿ ಚಿಂತನೆ ಮಾಡಿ. ಹೇಗೆ? ಅನಿಶಂ, ಹಗಲು ರಾತ್ರಿ ನನ್ನ ವೃಂದಾವನದಲ್ಲಿರತಕ್ಕಂಥ ನನ್ನೊಳಗಿರುವ ಹಯಗ್ರೀವನನ್ನು ಸ್ಮರಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಅಥವಾ ಇನ್ನೊಂದು ರೀತಿ ಚಿಂತನೆ ಮಾಡಿ. ಒಂದು ಶ್ಲೋಕ ಎರಡು ಸಲ ಹೇಳಿದರು ಅಂದ್ರೆ ಅದು ಒಂದು ಸಲ ವಿಪ್ರನಿಗೆ ಹೇಳಿದ್ದು, ಇನ್ನೊಂದು ಸಲ ಇವಾಗ ವ್ಯಾಸರಾಜ ಎಂಬ ಭಕ್ತನಿಗೆ ಹೇಳಿದ್ದು. ಇನ್ನು ಮುಂದೆ ಹೇಳುತ್ತಾರೆ, ಏತದಾಖ್ಯಾನಾರ್ಥ ವಿಮರ್ಶಕಾಲೆ ವಿಪ್ರಹ ಶೇಷ ಸೀತಾಪತಿ ವ್ಯಾಸಶ್ಚ ಪುನರುತ್ಪನ್ನಾಃ ವಿಸ್ಮೃತ ಅತೀತ ಜನ್ಮ ವೃತ್ತಾಂತಾಃ ನಚ ತಜ್ಞಾನಂ ವಿನಾ ಆಖ್ಯಾನಾರ್ಥ ವಿಮರ್ಶ ಸಂಗತೋ ಭವತಿ. ಹೇಳ್ತಾರೆ, ಈ ಆಖ್ಯಾನ ಅರ್ಥವನ್ನ ವಿಮರ್ಶನೆ ಮಾಡುವ ಕಾಲಕ್ಕೆ ಯಾರ್ಯಾರು ಬಂದ್ರು ಅಂದ್ರೆ, ಹಿಂದೆ ಆ ಬ್ರಾಹ್ಮಣನ ಏಡಮೂಕ ಬ್ರಾಹ್ಮಣನ ಸ್ವಪ್ನದಲ್ಲಿ ಯಾರ್ಯಾರು ಬಂದಿದ್ರೋ ಅವರೆಲ್ಲರೂ ಕೂಡ ಪುನಃ ಅನೇಕ ಜನ್ಮಗಳು, ಎಷ್ಟು ಜನ್ಮಗಳು ಬಂತು ಅವರಿಗೆ? ಐದು ಜನ್ಮಗಳು ಬಂತು. ಐದು ಜನ್ಮಗಳಲ್ಲಿ ಆ ಎಲ್ಲರೂ ಕೂಡ ಇವರ ಜೊತೆಗೇನೇ ಹುಡ್ತಾ ಬಂದ್ರು, ಜೊತೆ ಜೊತೆಗೇನೇ ಹುಡ್ತಾ ಬಂದ್ರು. ಅದಕ್ಕೆ ಹೇಳ್ತಾರೆ ವಾಜರಾಜರು, ಭಗವಂತನ ಸಂಕಲ್ಪ ಹೇಗಿರುತ್ತೆ ಅಂದ್ರೆ ಈ ಗುಂಪುಗಳಿರ್ತಾರೆ. ವಾಯುದೇವರು ಅವರನ್ನು ಉಪಾಸನೆ ಮಾಡಿ ಭಗವಂತನ ಹೋಗತಕ್ಕಂಥವರೆಲ್ಲ ಕೆಲವರು, ವಾದಿರಾದರೂ ಆ ಪದ ಅವರ ಪದಕ್ಕೆ ಬಂದಾಗ ಮಿಕ್ಕವರೆಲ್ಲ ಪದಕ್ಕೆ ಬರುವವರೆಲ್ಲ ಹಾಗೆ ಹಾಗೆ ಯಾವ ಯಾವ ದೇವತೆಗಳಿರ್ತಾರೆ ಅವರನ್ನೇ ಸೇವಾ ಮಾಡುವಂತಹ ಗುಂಪೆಲ್ಲ ಇರುತ್ತೆ. ಅವರಿಗೇನೆ ಅವರ ಹೆಂಡತಿ ಮಕ್ಕಳು ಪರಿವಾರ ಯಾರ್ಯಾರಿರ್ತಾರೆ ಅವರೆಲ್ಲರೂ ಕೂಡ ಅವರವರ ಅವತಾರ ಅಂದ್ರೆ ನಾನಾ ಇಲ್ಲ ಅವತಾರ ಅಂತ ಕರಿಬೇಕಾ ಇಲ್ಲ ಅಂತ ಪ್ರಶ್ನೆ ಆಗುತ್ತೆ. ಅವತಾರ ಅಂತ ಹೇಳಿದ್ರೆ ವಿಶೇಷವಾಗಿ ಜಗತ್ತಿಗೆ ಉಪಕಾರ ಮಾಡಿದ್ದೇ ಅವತಾರ ಅಂತ ಹೇಳಿದರೆ, ದೇವತೆಗಳು ತಮ್ಮ ತಮ್ಮ ಪ್ರಾರಬ್ಧ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಅನೇಕ ರೂಪಗಳಿಂದ ಮನುಷ್ಯರಲ್ಲಿ ಹುಟ್ಟಿ ಬರ್ತಾ ಇರ್ತಾರೆ. ಅಂಥ ಕಾಲಕ್ಕೂ ಕೂಡ ಅವರವರಿಗೆ ಸಂಬಂಧಪಟ್ಟವರು ಯಾರಿರ್ತಾರೆ ಅವರನ್ನೇ ಭಗವಂತ ನಾನಾ ರೂಪದಿಂದ ಅವರು ಸುತ್ತೂ ಸಂಪರ್ಕ ಕೊಡ್ತಾ ಬರ್ತಾರೆ. ಇವರಿಗೆ ಅವರ ಸಂಪರ್ಕ, ಅವರಿಗೆ ಇವರ ಸಂಪರ್ಕ, ಒಟ್ಟಾರೆ ಆ ದೊಡ್ಡವರಿಂದ ಇವರಿಗೆ ಜ್ಞಾನ ಬರ್ತಾ ಬರುತ್ತೆ, ಹಾಗೆಯೇ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆ ರೀತಿಯಲ್ಲಿ ವಿಪ್ರ ಶೇಷ ಸೀತಾಪತಿ ವ್ಯಾಸ ಇವರೆಲ್ಲ ಪುನರುತ್ಪನ್ನ ಮತ್ತು ಹುಟ್ಟಿ ಬಂದಿದ್ದಾರೆ. ವಿಸ್ಮೃತ ಅತೀತ ಜನ್ಮ ವೃತ್ತ ಅಂತಹ ಹಿಂದಿನ ಜನ್ಮವೆಲ್ಲ ಮರ್ತೋಗಿದ್ದಾರಂತೆಲ್ಲರೂ ಕೂಡ. ಆ ಜ್ಞಾನ ಇಲ್ಲದಿದ್ರೆ ಆಖ್ಯಾನ ಅರ್ಥ ವಿಮರ್ಶೆ ಮಾಡೋದು ಕೊಡೋದೇ ಇಲ್ಲ. ಆದ್ದರಿಂದ ಅತಃ ದ್ವಿತೀಯಾದಿ ಜನ್ಮ ವೃತ್ತಾಂತಾನಾಮಪಿ ಬಹುನಾ ಮುಕ್ತತ್ವಾತ್. ಹೇಳ್ತಾರೆ ಮೊದಲನೇ ಜನ್ಮ, ಎರಡನೇ ಜನ್ಮ, ಮೂರನೇ ಜನ್ಮ ಇವೆಲ್ಲ ಬರುತ್ತಲ್ಲ, ಆ ಬಂದಾಗ ಹೀಗೀಗಾಗುತ್ತೆ ಅಂತ ವಾದ್ಯರಾದರೆಲ್ಲ ಹೇಳಿದ್ದಾರೆ. ಆದರೂ ಅವರು ನೆನಪಿದ್ದವರಿಗೆ ತಾನೇ ಅವೆಲ್ಲ ನೆನಪಾಗುವುದು. ಅದಕ್ಕೆ ಹೇಳುತ್ತಾರೆ, ಅತಃ ತೇಷಾಂ ಪೃಥಕ್ ಅನುಮಾಪಕಾನಿ ಕಾರ್ಯಾಣಿ ವಕ್ತವ್ಯಾನೀತಿ ಮನಸ್ಸಿ ನಿಧಾಯ ಸರ್ವೇಷು ಅಧ್ಯಾಯೇಷು ಬಹೂನಿ ವಿಪ್ರಾದೀನಾಂ ಚಿಹ್ನಾನಿ ಪ್ರತಿಪಾದಿತಾನಿ. ಹೇಳ್ತಾ ಇದ್ದಾರೆ ಆಯಾ ಅವರಿಗೆ ನಾನಾ ರೀತಿಯಾಗಿ ನೆನಪು ಬರಲಿಕ್ಕೆ ಈ ಕಾರ್ಯಗಳು, ಈ ಜನ್ಮದಲ್ಲಿ ನಿಮ್ಮಿಂದ ಇಂಥ ಕಾರ್ಯಗಳು ಆಗಬೇಕು ಅಂತ ಹೇಳಲಿಕ್ಕೆ ನಾನಾ ಕಡೆ ವಿಪ್ರ ಪ್ರಕರಣ ಈ ಪ್ರಕರಣ ಅಂತ ಹೇಳ್ತಾ ಬಂದ್ರು. ಹೇಗಾಯಿತು ಅಂದ್ರೆ ಆಯಾ ಜನ್ಮಗಳಲ್ಲಿ ಅವರವರು ಬಂದಾಗ ಓಹೋ ಇದು ನನಗೆ ಹೇಳಿದ್ದು ನನಗೆ ಹೇಳಿದ್ದು ಅಂತ ಅವರವರಿಗೆ ನೆನಪಾಗ್ತಾ ಬಂತು. ಅದಕ್ಕೆ ವಿಭಾಗ ಮಾಡಿ ಆ ರೀತಿ ಮಾಡಿದ್ದು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮಂತ್ರ ನಿರೂಪಣ ಅರ್ಥೆ ಅಸ್ಮಿನ್ ಅಧ್ಯಾಯೇ ವಿಪ್ರ ಸೀತಾಪತಿ ಶೇಷಾಣ ಕಾರ್ಯಾಂತರಮಿವ ಪಂಚ ಪರವಾರ್ಥ ದರ್ಶನ ವ್ಯಾಸಭಕ್ತ ಕಾರ್ಯಮುಕ್ತ ವೇದವೇದ್ಯ ಪದೇನ ವ್ಯಾಸಭಕ್ತಸ್ಯೈವ ಕಥನಮಿತಿ ನಿಶ್ಚಯಂ ಉತ್ಪಾದಯಿತು ಮಾಹ ಅಲೌಕಿಕೈಹಿ. ಹೇಳ್ತಾರೆ ಈ ಅಧ್ಯಾಯ ಯಾವುದಕ್ಕೆ ಹೊರಟಿದೆ? ಮಂತ್ರ ನಿರೂಪಣಾರ್ಥೆ, ಮಂತ್ರವನ್ನು ನಿರೂಪಣ ಮಾಡಲಿಕ್ಕೆ ಹೊರಟಂಥದ್ದು ಈ ಅಧ್ಯಾಯ. ಇಲ್ಲಿ ವಿಪ್ರ ಸೀತಾಪತಿ ಶೇಷ ಅವರ ಕಾರ್ಯ ಏನಿದೆ, ಕಾರ್ಯಾಂತರ ಇನ್ನೊಂದು ಕಾರ್ಯ ಅದೆಲ್ಲ ಹೇಳಿದ್ದಾರೆ ಇಲ್ಲಿ. ಅದರಂತೆ ಪಂಚಪರ್ವಾರ್ಥ ದರ್ಶನಂ, ಐದು ಪರ್ವಗಳಲ್ಲಿ ವಿಶೇಷವಾಗಿ ವಾಜರಾಜರ ವೃಂದಾವನ ದರ್ಶನ ಆ ಪೂಜಾದಿಗಳಿಂದ ಅವರಿಗಾಗುವಂತಹ ಉಪಯೋಗ ಎಲ್ಲ ಅವರಿಗೇನಾ ನಮಗಿಲ್ವ, ನಮಗೂ ಹೇಳಿದ್ದಾರೆ ಅಂತ ಅರ್ಥ. ಅವರಿಗೆ ಹೇಳೋ ಮೂಲಕ ನಾವು ವಾದಿರಾಜರ ಮಂತ್ರ ಜಪ, ಆ ಮಂತ್ರ ಜಪ ಮಾಡೋ ಕಾಲಕ್ಕೆ ವಾದಿರಾಜರು ದೊಡ್ಡವರಿಗೆ ಹೇಗೆ ಹೇಗೆ ಎಲ್ಲೆಲ್ಲಿ ಅನುಗ್ರಹ ಮಾಡಿದ್ರು ಎಂಬುದರ ನಿತ್ಯ ಸ್ಮರಣೆ, ಐದು ಪರ್ವಗಳಲ್ಲಿ ವಾದಿರಾಜರ ವೃಂದಾವನ ದರ್ಶನ, ಒಳಗಿರತಕ್ಕಂಥ ಅಪರೂಪ ದೇವತೆಗಳೆಲ್ಲರ ಚಿಂತನ, ಇವೆಲ್ಲ ನಾವೂ ಮಾಡಬೇಕು ಅಂತ ಅವರ ನೆಪ ಮಾಡಿಕೊಂಡು ನಮಗೂ ಹೇಳಿದ್ದಾರೆ. ಒಟ್ಟಾರೆ ಇಲ್ಲಿ ಹೊರಟದ್ದು ಅವರಿಗೆ ವಾದಿರಾಜರು ಏನೂ ಹೇಳಿದ್ರು ಅಂತ ಹೇಳಲಿಕ್ಕೆ ಹೊರಟಿಲ್ಲ, ನಾವು ವಾದಿರಾಜರ ಚಿಂತನಾ ಕ್ರಮ ಹೇಗೆ ಮಾಡಬೇಕು ಅಂದ್ರೆ ದೊಡ್ಡವರು ಹೀಗೆ ಮಾಡುತ್ತಾರೆ ಅಂತ ಹೇಳಿದಾಗ ನಾವು ಹಾಗೆ ಮಾಡಬೇಕು ಅಂತ ಹೇಳಿದ್ದಾರೆ. ನಂತರ ಮುಂದೆ ಹೇಳುತ್ತಾರೆ, ಅಲೌಕಿಕೈಹಿ ಅದೃಶ್ಯಾರ್ಥೈಹಿ ಲೌಕಿಕೈಹಿ ಶ್ಲೋಕಭಾವಿತೈಹಿ ಅಲೌಕಿಕಾನುವಾಕೈಶ್ಚ ಲೌಕಿಕೈಹಿ ವಾಕ್ಯ ವಿಸ್ತರೈಹಿ. ಅತ್ರ ಗ್ರಂಥೆ ಕಾಣಿಚಿದ್ ವಾಕ್ಯಾನಿ ಲೌಕಿಕಾನಿ, ಅಂದರೆ ಈ ಗ್ರಂಥದಲ್ಲಿ ಕೆಲವೆಲ್ಲ ವಾಕ್ಯಗಳು ಹೇಗಿವೆ, ಲೌಕಿಕಗಳು, ಲೌಕಿಕ ವಾಕ್ಯಗಳು ಅಂದರೆ ಹೀಗ್ ಮಾಡು ಹಾಗೆ ಮಾಡು ಅಂತ ಮೇಲಿನ ಅರ್ಥ ಹೇಳುವಂತಹ ವಾಕ್ಯಗಳು. ಕಾಣಿಚಿತ್ ಅಲೌಕಿಕಾನಿ, ಕೆಲವು ಅಲೌಕಿಕವಾದ ವಾಕ್ಯಗಳು. ತತ್ರ ಲೌಕಿಕತ್ವ ದ್ವಿವಿಧಂ, ಆ ಲೌಕಿಕ ವಾಕ್ಯಗಳು ಅಂದ್ರೆ ಲೌಕಿಕತ್ವ ಅಂದ್ರೆ ಏನು, ಲೌಕಿಕ ಸಂಬಂಧಪಟ್ಟ ವಾಕ್ಯಗಳು ಅಂದ್ರೆ ಏನು ಅಂದ್ರೆ ಶಬ್ದತಃ ಅರ್ಥತಶ್ಚ, ಶಬ್ದವು ಲೌಕಿಕವಾದ ವಿಷಯಗಳನ್ನೇ ಹೇಳಿದರೆ ಅದು ಶಬ್ದದಿಂದ ಲೌಕಿಕವಾದ ವಿಷಯಗಳನ್ನು ಹೇಳಿದ ವಾಕ್ಯ, ಅರ್ಥದಿಂದಲೂ ಹೇಳಿದರೆ ಅರ್ಥದಿಂದಲೂ ಲೌಕಿಕವಾದ ವಿಷಯಗಳನ್ನು ಹೇಳಿದ ವಾಕ್ಯ ಅಂತ. ಹಾಗೆ ಏವಂ ಅಲೌಕಿಕತ್ವಮಪಿ ದ್ವಿವಿಧಂ ಶಬ್ದತಃ ಅರ್ಥತಶ್ಚೇತಿ, ಅಲೌಕಿಕವಾದ ವಾಕ್ಯಗಳು ಕೂಡ ಶಬ್ದದಿಂದ ಹೇಳುವಂಥದ್ದು ಅರ್ಥದಿಂದ ಹೇಳುವಂಥದ್ದು ಅಂತ ಎರಡು ರೀತಿ. ಏನಿದು ಅಂದರೆ ಈಗ ನೋಡಿ, ಮನೆಯಲ್ಲಿ ಯಾವುದೋ ಪದಾರ್ಥ ಇದೆ, ಪದಾರ್ಥ ಇಟ್ಟಿದೆ, ಮೊಸರು ಹಾಲು, ಅವಾಗ ನಾವೊಂದು ನೋಡಪ್ಪ ಬೆಕ್ಕು ಬರದಂತೆ ನೋಡಿಕೋ, ಬೆಕ್ಕು ಬರದಂತೆ ನೋಡಿಕೋ. ಅವನೇನ್ ಮಾಡಿದ, ಬೆಕ್ಕು ಬಂದ್ರೆ ಮಾತ್ರ ನೋಡ್ತಾ ಇದ್ದ, ಮಿಕ್ಕ ಯಾವುದು ಬಂದು ಕೂಡ ನೋಡ್ತಾ ಇದ್ದ. ಅರ್ಥ ಲೌಕಿಕವಾದ ಅರ್ಥವೇ ಬೆಕ್ಕು ಬಂದ್ರೆ ನೋಡಿಕೋ ಅಂತ. ಅದರ ಇನ್ನೊಂದರ್ಥ ಏನು, ಒಳಗಿನ ಅರ್ಥ, ಬೆಕ್ಕು ಮಾತ್ರ ಅಲ್ಲ ಮಿಕ್ಕದ್ದು ಬಂದ್ರೂ ನೋಡಿಕೋ ಅಂತ ಒಳಗಿನ ಅರ್ಥ. ಲೌಕಿಕ ಅರ್ಥವೇ ಶಬ್ದತಃ ಎಷ್ಟರ್ಥ, ಬೆಕ್ಕು ಅಂತಲೇನೆ ಅರ್ಥ, ಅರ್ಥತಃ ಎಲ್ಲ ಅಂತ ಅರ್ಥ. ಹಾಗೆ ಅಲೌಕಿಕವಾದ ವಿಷಯಗಳು ಒಳಗೆ ಆ ಲೋಕಾಂತರ ಅಲ್ಲಲ್ಲಿರತಕ್ಕಂಥದ್ದೆಲ್ಲ ಹೇಳೋ ಕಾಲಕ್ಕೆ ಅಲ್ಲಿ ಮೇಲ್ನೋಟಕ್ಕೆ ಒಂದರ್ಥ ಹೇಳಿರ್ತಾರೆ, ಒಳಗಿನ ತುಂಬ ಹೇಳಿರ್ತಾರೆ, ಅಷ್ಟು ಎರಡು ರೀತಿ ಆಗಿದೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಇಲ್ಲಿ, ಅರ್ಥತಃ ಅಲೌಕಿಕತ್ವ ನಾಮ, ಇಲ್ಲಿ ಶಬ್ದತಃ ಅಲೌಕಿಕತ್ವ ಅರ್ಥತಃ ಅಲೌಕಿಕತ್ವ, ಅಲೌಕಿಕವಾದ ವಿಷಯವನ್ನ ಶಬ್ದದಿಂದ ಹೇಳೋದು, ಅರ್ಥದಿಂದ ಹೇಳೋದು ಅಂದ್ರೆ ಏನು ಅದು ಹೇಳ್ತಾ ಇದ್ದಾರೆ. ಅರ್ಥತೋ ಅಲೌಕಿಕತ್ವ ನಾಮ ಲೋಕೆ ದ್ರಷ್ಟುಂ ಅಯೋಗ್ಯಾರ್ಥ ಪ್ರತಿಪಾದಕತ್ವ, ಅಂದರೆ ಲೋಕದಲ್ಲಿ ನಮಗೆ ಯಾವುದು ಕಾಣಲಿಕ್ಕೆ ಯೋಗ್ಯವಲ್ಲ ಅಂಥ ಅರ್ಥಗಳನ್ನೆಲ್ಲ ಹೇಳುವುದು ಅಲೌಕಿಕ ಅರ್ಥ ಪ್ರತಿಪಾದಕತ್ವ. ಅಂದರೆ ಅಲೌಕಿಕೈಹಿ ಅದೃಶ್ಯಾರ್ಥೈಹಿ, ಅಲೌಕಿಕವಾದ ವಿಷಯಗಳೇ ಇರುತ್ತೆ, ಕಣ್ಣಿಗೆ ಕಾಣಲಿಕ್ಕೆ ಯೋಗ್ಯವಲ್ಲದ ವಿಷಯಗಳು ಇರುತ್ತೆ. ಇನ್ನ ಇಲ್ಲಿ ಹೇಳ್ತಾರೆ, ಲೋಕೆ ದ್ರಷ್ಟುಂ ಯೋಗ್ಯಾರ್ಥ ಬೋಧಕತ್ವ ಅರ್ಥತಃ ಲೌಕಿಕತ್ವ ಉಕ್ತಂ, ಲೌಕಿಕೈಹಿ ಲೋಕಭಾವಿತೈಹಿ ಅಂತ ಬಂತು. ಅರ್ಥ ಅಂದರೆ ಈ ಹೊರಗಿನ ಲೌಕಿಕ ವಾಕ್ಯಗಳೇನಿವೆ, ಈ ವಾಕ್ಯಗಳಿಂದ ಅರ್ಥದಿಂದ ಹೇಳುತ್ತಾರೆ ಅಂದ್ರೆ ನೋಡ್ಲಿಕ್ಕೆ ಯೋಗ್ಯವಾದ ವಸ್ತುವೆ ಇಂಡೈರೆಕ್ಟ್ ಆಗಿ ಎಲ್ಲವನ್ನ ಸೇರಿಸೋದು ಅರ್ಥದಿಂದ ಹೇಳುವ ವಾಕ್ಯ ಅಂತಾಯ್ತು. ಇಲ್ಲಿ ನೋಡಿ, ಲೌಕಿಕವಾದ ವಾಕ್ಯ ಅದು ಶಬ್ದದಿಂದ ಬೆಕ್ಕನ್ನೇ ಹೇಳಿದೆ, ಅರ್ಥದಿಂದ ಮಿಕ್ಕೆಲ್ಲವನ್ನ ಹೇಳಿದೆ. ಮಿಕ್ಕೆಲ್ಲವೂ ಕೂಡ ಕಣ್ಣಿಗೆ ಕಾಣಿಸದೇ ಇರುವ ವಸ್ತುಗಳ ಅಲ್ಲ, ಇಲಿ ಮೊದಲಾದ ಎಲ್ಲವೂ ಕೂಡ ಅದು ಕಣ್ಣಿಗೆ ಕಾಣಿಸೋ ವಸ್ತುಗಳೇ, ಲೋಕದಲ್ಲಿ ಕಾಣಿಸೋ ವಸ್ತುಗಳೇ. ಹಾಗಾದರೆ ಲೌಕಿಕ ವಾಕ್ಯ ಶಬ್ದದಿಂದ ಕಣ್ಣಿಗೆ ಕಾಣುವ ವಸ್ತುವನ್ನು ಹೇಳಿದಂತೆ ಅರ್ಥದಿಂದಲೂ ಕಣ್ಣಿಗೆ ಕಾಣುವ ವಸ್ತುವನ್ನೇ ಹೇಳ್ತಾ ಹೋಗುತ್ತೆ. ಅಲೌಕಿಕ ವಾಕ್ಯಗಳು ಹೇಗೆ ಅಂದ್ರೆ ಹೇಳ್ತಾ ಇದ್ದಾರೆ, ನಮಗೆ ಕಣ್ಣಿಗೆ ಕಾಣಿಸದೇ ಇರುವಂತಹ ಯಾವ ಪದಾರ್ಥಗಳೇನಿವೆ, ಲೌಕಿಕವಾಗಿ ನೋಡ್ಲಿಕ್ಕೆ ಯೋಗ್ಯವಲ್ಲದ ಪದಾರ್ಥಗಳೇನಿವೆ, ಅವೆಲ್ಲ ಆ ಅರ್ಥವನ್ನು ತಿಳಿಸಿಕೊಡುವುದು ಅಲೌಕಿಕ ವಾಕ್ಯಗಳು. ಅದರಲ್ಲೂ ಕೂಡ ಅರ್ಥದಿಂದಲೂ ಮತ್ತು ಶಬ್ದದಿಂದಲೂ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಅಲೌಕಿಕ ಅನುವಾಕೈಹಿ ಅಲೌಕಿಕಾನಿ ಏತತ್ ಕಾಲೀನೈಹಿ ಅನಭ್ಯಸ್ಥಾನಿ ಯಾನಿ ಅನುವಾಕ ರೂಪಾಣಿ ವೇದವಾಕ್ಯಾನಿ ತದ್ಗತ ಪದ ಘಟಿತೈಹಿ ಕೈಶ್ಚಿದ್ ವಾಕ್ಯೈಹಿ. ಏನು ಹೇಳ್ತಾ ಇದ್ದಾರೆ, ನನ್ನ ವೃಂದಾವನಾಖ್ಯಾನ ಅಂತ ಏನು ಕೊಟ್ಟಿದ್ದೀನಲ್ಲ ಅಲ್ಲಿ ವಾಕ್ಯಗಳು ಹೀಗಿವೆ, ಮಾಮೂಲು ವಾಕ್ಯಗಳಂತೆ ಅಲ್ಲ. ಅಲ್ಲಿ ಕೆಲವು ಲೌಕಿಕ ವಾಕ್ಯಗಳು, ಕೆಲವು ಅಲೌಕಿಕ ವಾಕ್ಯಗಳು. ಲೌಕಿಕ ವಾಕ್ಯದಲ್ಲೂ ಕೂಡ ಶಬ್ದದಿಂದ ಹೇಳುವ ವಾಕ್ಯಗಳು ಕೆಲವು, ಅರ್ಥದಿಂದ ಹೇಳುವ ವಾಕ್ಯಗಳು ಕೆಲವು. ಅಲೌಕಿಕ ಅರ್ಥ ಹೇಳುವಂತಹ ವಾಕ್ಯಗಳಲ್ಲೂ ಕೂಡ ಶಬ್ದದಿಂದ ಹೇಳುವ ವಾಕ್ಯಗಳು ಕೆಲವು, ಅರ್ಥದಿಂದ ಹೇಳುವ ವಾಕ್ಯಗಳು ಕೆಲವು. ಅದರಲ್ಲೂ ಕೂಡ ಅಲೌಕಿಕ ಅನುವಾಕ, ಈ ಅನುವಾಕ ಅಂದ್ರೆ ವೇದದಲ್ಲಿ ಬರುವಂತಹ ಮಂತ್ರ ಭಾಗ, ವೇದ ವಾಕ್ಯಗಳು. ಆ ವೇದ ವಾಕ್ಯಗಳು ಎಂಥವು ಅಂದರೆ ಈ ಭೂಲೋಕದಲ್ಲಿ ಯಾರೂ ಕೂಡ ಆ ವೇದ ವಾಕ್ಯಗಳನ್ನು ಕೇಳಿರಲಿಕ್ಕಿಲ್ಲ. ಹೇಳ್ತಾರೆ ಏತತ್ಕಾಲೀನೈಹಿ ಅನಭ್ಯಸ್ತಾನಿ, ಈಗಿನ ಕಾಲದವರು ಯಾರಿದ್ದಾರೆ ಅವರು ಯಾರಿಗೂ ಕೂಡ ಅದು ಅಭ್ಯಾಸವೇ ಮಾಡಿರ್ಲಿಕ್ಕಿಲ್ಲ. ಅಂಥ ವೇದ ವೇದ ಅನಂತ, ಆ ಅನಂತ ವೇದ ಭಾಗದಲ್ಲಿ ಯಾರು ಇವರ್ಯಾರು ಕಲ್ತಿರಲ್ಲ ಅಂಥ ವಾಕ್ಯಗಳೆಲ್ಲ ಕೂಡ ತಗೊಂಡು ಯಾಕಪ್ಪ ಅದು ಹೇಳಬೇಕು, ಗೊತ್ತಿದ್ದೆ ಹೇಳಬಹುದಲ್ಲ. ಅಂದ್ರೆ ಗೊತ್ತಿಲ್ಲದ್ದು ತುಂಬಾ ಇದೆ, ಗೊತ್ತಿದ್ದು ಸೂರು ತಿಳ್ಕೊಂಡು ಅದು ಎಲ್ಲರಿಗೆ ಗೊತ್ತಾಗಲಿಕ್ಕೆ ಯೋಗ್ಯವಾದದ್ದು, ಅದರಲ್ಲೂ ಚೂರು ತಿಳ್ಕೊಂಡು ಎಲ್ಲ ನನಗೆ ಗೊತ್ತಾಗಿದೆ ಅಂತ ಅಹಂಕಾರ ಪಡಬೇಡಿ. ನಿಮಗೆ ಗೊತ್ತಿಲ್ಲದೆ ಇರುವುದು ತುಂಬಾ ಇದೆ ಅಂತ ಆ ವೇದ ವಾಕ್ಯಗಳಲ್ಲಿರತಕ್ಕಂಥ ಪದ ಎಲ್ಲವನ್ನ ತೆಗೆದು ಅದರಿಂದ ವಿಶೇಷವಾಗಿ ಲೌಕಿಕೈಹಿ ವಾಕ್ಯ ವಿಸ್ತರೈಹಿ, ಹಾಗೆ ಆ ವೇದ ವಾಕ್ಯದಲ್ಲಿ ಬಂದಿರತಕ್ಕಂಥ ಪದಗಳಿಂದ ಕೂಡಿಕೊಂಡು ನಾನು ವಾಕ್ಯಗಳ ಪ್ರಯೋಗ ಮಾಡಿದ್ದೇನೆ. ಅರ್ಥ, ಇಲ್ಲಿ ವಾದಿರಾಜರು ಒಂದೊಂದು ಒಂದೊಂದು ವಾಕ್ಯ ಪ್ರಯೋಗ ಮಾಡಿದಾಗ ಅದರಲ್ಲಿ ಶಬ್ದಗಳು ಇರುತ್ತೆ, ಶಬ್ದಗಳೆಲ್ಲ ಇರುತ್ತೆ. ಆ ಶಬ್ದಗಳನ್ನ ನೋಡಿದಾಗ ಅದೆಲ್ಲ ಆ ವಾಕ್ಯಕ್ಕೆ ಅರ್ಥ ಕೊಡತಾ ಇರುತ್ತೆ, ವಾಕ್ಯಕ್ಕೆ ಅರ್ಥ ಕೊಡತಾ ಇರುತ್ತೆ. ಆ ಶಬ್ದ ಒಂದೇ ನೋಡಿದರೆ ಯೋಗ್ಯರಾದವರಿಗೆ ಏನೋ ನೆನಪಾಗುತ್ತೆ, ಏನು ಈ ಶಬ್ದ ಈ ವೇದ ವಾಕ್ಯದಲ್ಲಿ ಇರುವಂಥದ್ದು ಅಂತ ನೆನಪಾಗುತ್ತೆ. ಅರ್ಥ ಇಷ್ಟು. ವಾದಿರಾಜರ ಕುರಿತು ವೇದ ವಾಕ್ಯಗಳು ಅನೇಕ ಬಂದಿವೆ, ಅನೇಕ ಬಂದಿವೆ. ಆ ವೇದ ವಾಕ್ಯಗಳೆಲ್ಲ ಇಲ್ಲಿ ಹೇಳಬೇಕಾದ್ರೆ ಗ್ರಂಥ ದೊಡ್ಡದಾಗ್ಬಿಡುತ್ತೆ. ಆದರೆ ವಾದಿರಾಜರ ರುಜುಗಳು, ಅವರಂತರ್ಯಾಮಿ ಹಯಗ್ರೀವ ದೇವರ ಉಪಾಸನ ಇವೆಲ್ಲ ತಿಳಿಸಲಿಕ್ಕೆ ಬೇಕಾದ ವೇದ ವಾಕ್ಯಗಳಲ್ಲಿ ಮಧ್ಯೋ ಕೊನೆಯೋ ಮೊದಲೋ ಯಾವ ಅಕ್ಷರಗಳಿರುತ್ತೆ ಆ ಶಬ್ದ ಒಂದೇ ತೆಕ್ಕೊಂಡು ಅಂಥ ಅನೇಕ ವೇದ ವಾಕ್ಯಗಳ ಮಧ್ಯೆ ಇರುವ ಶಬ್ದಗಳನ್ನ ತೆಗೆದು ಅವೆಲ್ಲ ಜೋಡಿಸಿ ಒಂದು ವಾಕ್ಯ ಮಾಡಿದರೆ ಎಲ್ಲ ಸೀಕ್ರೆಟ್ ಕೋಡುಗಳಿಂದ ತಯಾರಾದ ವಾಕ್ಯ, ಅಂಥ ಸೀಕ್ರೆಟ್ ಕೋಡುಗಳಿಂದ ತಯಾರಾದ ವಾಕ್ಯ ಮೇಲ್ನೋಟಕ್ಕೆ ಈ ವಾಕ್ಯವೇ ಬೇರೆ ಅರ್ಥ ಕೊಡ್ತಾ ಇರುತ್ತೆ, ನೀನು ಬಾ ನೀನು ಹೋಗು ನೀನು ತಿನ್ನು ಅಂತ. ಆದರೆ ವಾದಿರಾಜರ ಅನುಗ್ರಹೀತರಾದವರು ನೋಡಿದಾಗ ಆಯಾ ಶಬ್ದಗಳು ನೋಡಿದ ಕೂಡಲೇ ಆ ಶ್ಲೋಕಕ್ಕೆ ಆ ವೇದ ವಾಕ್ಯಕ್ಕೆ ಹೋಗ್ಬಿಡುತ್ತಾರೆ. ಅಲ್ಲಿ ಹೋದ ಕೂಡಲೇ ವಾದಿರಾಜರ ಕುರಿತಾದ ಅದ್ಭುತವಾದ ರಹಸ್ಯಗಳೆಲ್ಲ ಗೊತ್ತಾಗ್ತಾ ಬರುತ್ತೆ. ಇಂಥ ಸೀಕ್ರೆಟ್ ಸಿಸ್ಟಮ್ ಇಲ್ಲಿಟ್ಟಿದ್ದೀವಿ ಅಂತ ವಾದಿರಾಜರು ಹೇಳ್ತಾ ಇದ್ದಾರೆ. ಅದೆಷ್ಟು ಚೆನ್ನಾಗಿರಬೇಕು. ನಮಗ ಇದು ನೋಡ್ರೆ ಮೇಲ್ ನೋಡೋದೇ ಏನೋ ನೀನು ತಿನ್ನು ನೀನು ಹೋಗು ನೀನು ಬಾ ಅಂತಿದ್ದಂತಿರುತ್ತೆ. ಆಯಾ ಶಬ್ದಗಳನ್ನು ನೋಡ್ತಾ ಹೋದ್ರೆ ಒಳಗೊಳಗೆ ಬತ್ತಿಟ್ಟಿರ್ತಾರೆ. ಇದನ್ನು ನಮ್ಮ ಆತ್ಮಕುರ ಆಚಾರ್ಯರು ಬಹಳ ಚೆನ್ನಾಗಿ ತೆಗೆದಿದ್ದಾರೆ. ತುಂಬಾ ಆತ್ಮಕುರ ಆನಂದ ತೀರ್ಥಾಚಾರ್ಯರು ಆಯಾ ವಾಕ್ಯಗಳು ಒಂದೊಂದು ಶಬ್ದ ತೆಗೆದು ಇದು ಇಲ್ಲಿ ಬಂತು, ಇದು ಈ ಶಬ್ದ ಇಲ್ಲಿ ಬಂತು, ಈ ವಾಕ್ಯದಲ್ಲಿ ಬಂತು, ಈ ವಾಕ್ಯಕ್ಕೆ ಅರ್ಥ ಹೀಗೆ, ವಾದಿರಾಜರನ್ ಇದು ಹೇಳಿದೆ. ಈಗೆಲ್ಲ ಶ್ರಮಪಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಹಾನುಭಾವರು. ಅದು ಕೂಡ ಹೇಳ್ತೇನೆ ಎಲ್ಲ ವಿಶೇಷವಾಗಿ ಅವರು ಏನು ಹೇಳಿದ್ದಾರೆ. ಯಾಕಂದ್ರೆ ಅವರು ಅಷ್ಟು ಕಷ್ಟಪಟ್ಟು ಬರೆದದ್ದು ಅದು ಹಾಗೆ ವ್ಯರ್ಥವಾಗಿ ಕೊಡಬಾರದು, ಅದು ಚೆನ್ನಾಗಿ ಜನಕ್ಕೆ ಉಪಯೋಗ ಆಗಬೇಕು. ಒಟ್ಟಾರೆ ಎಷ್ಟು ರಾಜರ ದೃಷ್ಟಿ, ರಾಜರ ಅಂತರ್ಯಾಮಿ ಹಯಗ್ರೀವನ ಉಪಾಸನೆ ಮಾಡಿ ಎಲ್ಲರೂ ಉದ್ಧಾರ ಆಗಬೇಕೆಂಬುದೇ ರಾಜರ ಚಿತ್ತ. ಅದು ಮೂಲೆ ಕೂತಿದ್ರೆ ಆಗತ್ತಾ? ಜನಕ್ಕೆಲ್ಲ ಯಾರು ವಾದಿರಾಜರ ಚಿಂತನೆ ಮಾಡಲಿಕ್ಕೆ ಯೋಗ್ಯರಿದ್ದಾರೆ, ಸಜೀವರಾಶಿಗಳಿದ್ದಾರೆ, ಅವರಿಗೆಲ್ಲ ತಲುಪಬೇಕು. ತಲುಪಿ ಅವರದು ಕೇಳಿ ಸಂತೋಷಪಟ್ಟು ಆ ರೀತಿಯಾಗಿ ವಾದಿರಾಜರ ಸ್ಮರಣೆ ಮಾಡಿದಾಗ ಆಖ್ಯಾನ ಕೃತಿ ಸಾರ್ಥಕ, ಅವರೆಲ್ಲ ಬರೆದ ವ್ಯಾಖ್ಯಾನಗಳು ಸಾರ್ಥಕ. ಈಗ ಅಡಿಗೆಲ್ಲ ಮಾಡಿದ್ದಾಯಿತು, ಇದೆಲ್ಲ ಅಡಿಗೆ, ನಾನಾ ರೀತಿಯಾದ ಭಕ್ಷ್ಯಗಳು ಎಲ್ಲ ಮಾಡಿದ್ದಾಯಿತು. ಮಾಡಿ ಏನ್ ಮಾಡಿದ್ದು? ಅಡಿಗೆ ಮನೆಯಲ್ಲಿಟ್ಟು ಮುಚ್ಚಿಟ್ಟಿದ್ದೇ ಆಯಿತು. ಎಲ್ಲರೂ ಉಪವಾಸ ಕೂತಿದ್ದಾರೆ, ಅಡಿಗೆ ಏನೋ ಸಿದ್ಧ, ಬಡಿಸೋ ನಾಥ ಇಲ್ಲ. ಅದಕ್ಕೆ ಬಡಿಸೋರೊಬ್ಬರು ಬೇಕಲ್ಲ, ಅದಕ್ಕೆ ವಾದಿರಾದರು ಅವರಿಗೆ ಸಂಬಂಧಪಟ್ಟವರನ್ನೇ ಎಲ್ಲರನ್ನ ಕಳಿಸ್ತಾರೆ, ನೋಡ್ರಪ್ಪ ನೀವು ಬಡಿಸ್ರಿ. ಯಾಕೆ ಬಡಿಸೋರಿಗೆ ಯಾರಂದ ಅವರನ್ನ ಬಡಿಸ್ರಿ ಕಳಿಸಿದ್ರೆ ಯುದ್ಧ ಪದಾರ್ಥ ಅವ್ರಿಗೆ ಗೊತ್ತೇ ಇರಲ್ಲ, ಒಂದು ಹಾಕ್ತಾರೆ ಒಂದು ಬಿಡುತ್ತಾರೆ. ಪದಾರ್ಥ ಚೆನ್ನಾಗಿ ಗೊತ್ತಿದ್ದವರಿಗೆ ಯಾವ್ಯಾವ ಪದಾರ್ಥ ಇದೆ, ಎಲ್ಲೆಲ್ಲಿ ಬಡಿಸಬೇಕು, ಹೇಗ್ ಹೇಗ್ ಬಡಿಸಬೇಕು, ಎಷ್ಟು ಪದಾರ್ಥ ಇದೆ, ಎಷ್ಟು ಜನ ಇದ್ದಾರೆ, ಯಾವ ತರ ಬಡಿಸಬೇಕು ಅಂತ ಅವರು ನೋಡ್ಕೊಂತಾರೆ. ಹೌದಾ? ಪದಾರ್ಥ ಚೂರು ಇರುತ್ತೆ, ಪದಾರ್ಥ ಚೂರು ಮಾಡಿರ್ತಾರೆ. ಯಾಕೆ? ಜನಕ್ಕೆ ಆ ಪದಾರ್ಥ ಜಾಸ್ತಿ ಹಾಕಿದ್ರೆ ತಿನ್ಲಿಕ್ಕಾಗಲ್ಲ. ಚಟ್ನಿ ಮಾಡಿರ್ತಾರೆ, ಎಷ್ಟು ಚಿಕ್ಕ ಬಟ್ಟಲಲ್ಲಿ ಮಾಡಿರ್ತಾರೆ, ಹುಳಿ ದೊಡ್ಡ ಬಟ್ಟಲಲ್ಲಿ ಮಾಡಿರ್ತಾರೆ. ಅವನು ಜೀವನದಲ್ಲಿ ಬಡಿಸೋದೇ ಗೊತ್ತಿಲ್ಲ, ಅವನಿಗೆ ಫಸ್ಟ್ ಟೈಮ್ ಇರುತ್ತಾನೆ. ಅವನಿಗೆ ಅಡಿಗೆ ಬಡಿಸು ಅಂತ ಹೇಳಿದ್ರೆ ಚಟ್ನಿಗೆ ಹುಳಿ ಸೌಟು ತರ್ತಾನೆ, ಹುಳಿ ಸೌಟಿಂದ ಚಟ್ನಿ ಹಾಕ್ತಾ ಬಂದ್ರೆ ನಾಲ್ಕೇ ಜನಕ್ಕಾಗುತ್ತೆ, ಅವರು ಚೆಲ್ತಾರೆ, ತಿನ್ಲಿಕ್ಕಾಗಲ್ಲ. ಆದ್ರಿಂದ ಯಾವ ಯಾವ ಪದಾರ್ಥ ಹೇಗೆ ಹೇಗೆ ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ತಿಳ್ಕೊಂಡವ ಬಡಿಸಬೇಕು. ಅಡಿಗೆ ಮಾಡಿ ಸಿದ್ಧ ಆಗಿದೆ, ಬಡಿಸೋ ಚೆನ್ನಾಗಿ ಬಡಿಸಿದ್ರೆ ಎಲ್ಲರ ಹೊಟ್ಟೆಗೆ ಹೋಗುತ್ತೆ, ಸಂತೋಷ ಪಡ್ತಾರೆ. ಅದನ್ನೇ ಹೇಳ್ತಾ ಬರ್ತಾ ಇದ್ದಾರೆ. ಮುಂದೆ ತಿಳಿಸಿಕೊಡ್ತಾರೆ. ಲೌಕಿಕ ಲೌಕಿಕ ಜನಸಾಧಾರಣ್ಯೇನ ಮತ್ಕೃತಂ ಇದಂ ವೃಂದಾವನಾಖ್ಯಾನಂ ಶುತ್ವಾ ಸರ್ವೇಪಿ ಲೌಕಿಕಾಃ ಲೌಕಿಕ ಲೌಕಿಕ ಫಲಂ ಪ್ರಾಪ್ನುವಂತಿ ನ ಸಂಶಯಃ. ಇಲ್ಲಿ ಹೇಳುತ್ತಾರೆ ಲೌಕಿಕ ಅಲೌಕಿಕ ಜನಸಾಧಾರಣ್ಯೇನ ಮತ್ಕೃತಂ. ಇಲ್ಲಿ ಹೇಳುತ್ತಾರೆ ಇದು ನಾನು ಲೌಕಿಕರು ಅಲೌಕಿಕರು ಅಂತ ಇಬ್ಬರೂ ಇದ್ದಾರೆ ಈ ಆಖ್ಯಾನ ಕೇಳುವರಲ್ಲಿ. ಲೌಕಿಕರು ಅಂದ್ರೆ ಅಲೌಕಿಕವಾದ ವಿಷಯಗಳನ್ನ, ಸ್ವರ್ಗಾದಿ ಲೋಕಗಳಲ್ಲಿರುವ ವಿಷಯಗಳು ತಲೆಗೆ ಬಾರದೆ ಹೆಚ್ಚೆಷ್ಟು ಹೇಳಿದ್ರು ಕೂಡ ಅಯ್ಯೋ ನಮ್ಗೆ ಗೊತ್ತಿಲ್ಲ ಅಂತ ಕೂಡೋರು ಲೌಕಿಕರು. ಅವ್ರಿಗೆ ಎಷ್ಟು ಬೇಕು ಅಷ್ಟೇ ಹೇಳಿದೆ, ವೃಂದಾವನ ನೋಡಪ್ಪ ಇದರಲ್ಲಿ ಹೀಗಿದೆ ಹೀಗಿದೆ ಹೇಳ್ತಾ ಇದ್ದೇನೆ. ಆದರೆ ಅಲೌಕಿಕವಾದವರಿದ್ದಾರೆ ಅಂದ್ರೆ ಇದು ಹೇಳಿದ ಕೂಡಲೇ ನೆನಪಾಗಿ ಅವರವರ ಏನು ವಿಶೇಷವಾಗಿ ಆ ಲೋಕದಲ್ಲಿ ಚಿಂತನಾದಲ್ಲಿ ಬರತಕ್ಕಂಥವರಿಗೆ ಅಲೌಕಿಕ ವಾಕ್ಯಗಳು. ಅಂದ್ರೆ ಲೌಕಿಕರಿಗೂ ಊಟಕ್ಕಾಗಬೇಕು, ಅಲೌಕಿಕರಿಗೂ ಊಟಕ್ಕಾಗಬೇಕು, ಎರಡು ರೀತಿಯೇ ನಾನು ಕೊಟ್ಟಿದ್ದೇನೆ. ಆದ್ದರಿಂದ ಎಲ್ಲ ಲೌಕಿಕರು ಸರ್ವೇಪಿ ಲೌಕಿಕಾಹ ಲೌಕಿಕ ಅಲೌಕಿಕ ಫಲಂ ಪ್ರಾಪ್ನುವಂತಿ ನ ಸಂಶಯ. ಅವರವರಿಗೆ ಬೇಕಾದ ಲೌಕಿಕ ಫಲ ಅಥವಾ ಅಲೌಕಿಕ ಫಲ ಎರಡನ್ನೂ ಕೂಡ ಪಡೀತಾರೆ. ಇಲ್ಲಿ ಹೇಳ್ತಾರೆ ಇದು ಕೇಳಬೇಕಾಗಿದ್ದು ಯಾರು? ಸರ್ವೇಪಿ ಲೌಕಿಕಾಹ ಅಂದ್ರು ಅಲ್ಲ, ಲೌಕಿಕರಿಗೆ ಲೌಕಿಕ ಫಲ, ಅಲೌಕಿಕರಿಗೆ ಅಲೌಕಿಕ ಫಲ ಅಲ್ವಾ? ಅಂದ್ರೆ ಈ ಲೌಕಿಕರು, ಲೌಕಿಕರು ಲೋಕದಲ್ಲಿ ಬಂದವರು ಲೌಕಿಕರು, ಲೋಕದಲ್ಲಿ ಬಂದವರು ಲೌಕಿಕರು. ಯಾರು ಬರ್ತಾರೆ? ಅಲೌಕಿಕರಾದವರು ಬಂದ್ರು, ದೇವತೆಗಳು ಇಲ್ಲಿ ಹುಟ್ಟಿ ಬರುತ್ತಾರೆ, ಲೌಕಿಕಾಹ ಮನುಷ್ಯರು ಕೂಡ ಬರುತ್ತಾರೆ. ಅವರಿಬ್ಬರು ಕೂಡ ಇಬ್ಬರನ್ನ ಸೇರಿಸಿ ಏನಂತ ಕರೀತಾರೆ? ಇಲ್ಲಿ ಹುಟ್ಟಿದಾಗ ಲೌಕಿಕರೇ ಅಂತ ಕರೆಯೋದು, ಲೋಕ ಸಂಬಂಧಪಟ್ಟವರೇ. ಅಂಥವರಲ್ಲಿ ಇದು ಕೇಳಿ ಯಾರ್ಯಾರಿಗೆ ತಕ್ಕಂತಹ ಲೌಕಿಕ ಫಲವೋ ಅಲೌಕಿಕ ಫಲವೋ ಎರಡೂ ಅವರಿಗೆ ಬರುತ್ತೆ ಅಂತ ಪ್ರಾಪ್ನುವಂತಿ ನ ಸಂಶಯ. ಅಂದರೆ ಅವರವರಿಗೆ ಈ ಆಖ್ಯಾನವನ್ನ ಪಾರಾಯಣ ಮಾಡತಾ 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 ಬಂದಾಗ ಅವರಿಗೆ ತಮ್ಮ ತಮ್ಮ ಜನ್ಮ ಕರ್ಮ, ತಾವು ಯಾರು, ದೇವತೆಗಳ ಮನುಷ್ಯರ ಏನು ಹೇಗೆ ಎಲ್ಲವೂ ಕೂಡ ವಾದ್ಯರಾದರೂ ಸ್ವಪ್ನ ಮೂಲಕವಾಗಿ ತೋರಿಸಿಕೊಡ್ತಾ ಬರ್ತಾರೆ. ಅಲ್ಲಿ ಸಂಶಯ ಬರಬಹುದು, ವಾದ್ಯರಾದರಿಗೆ ಬೇರೆ ಕೆಲಸ ಇಲ್ವಾ? ಎಲ್ಲರಿಗೂ ಸ್ವಪ್ನದಲ್ಲಿ ಸೂಚನೆಗಳು ಕೊಡ್ತಾ ಇರೋದೇ ಅವರ ಕೆಲಸವಾ? ಅಂದರೆ ರುಜುಗಳಾದವರಿಗೆ ಕೆಲಸ ಭಗವಂತನ ಚಿಂತನೆ ಮಾಡೋದೇ. ಅದಕ್ಕೆ ಅವರು ಮೂಲ ರೂಪದಿಂದ ಯಾವಾಗಲೂ ಅಲ್ಲಿ ಇದ್ದೇ ಇರುತ್ತಾರೆ. ಮತ್ತೆ ಇಲ್ಲಿ ಲೋಕದಲ್ಲಿ ಹುಟ್ಟಿ ಬಂದದ್ದು ಯಾಕೆ ಅಂದರೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ. ನಮ್ಮನ್ನು ಉದ್ಧಾರ ಮಾಡೋದು ಈ ತರ ಸೂಚನಾದಿಗಳು ಕೊಟ್ಟರೇನೆ ಆಗುತ್ತೆ. ಮತ್ತೆ ಆ ಕೆಲಸಕ್ಕೆ ಬಂದು ಇದೇ ಕೆಲಸವ ಅವರಿಗೆ ಅಂತ ಹೇಳಿದರೆ ಏನಂತರ್ಥ? ಅದರಿಂದ ಅವರು ಮಹಾನುಭಾವರು. ಹಾಗಾದ್ರೆ ತತ್ವಾಭಿಮಾನಿಗಳು ಬೇರೆ ಕೆಲಸ ಇಲ್ವಾ? ನಮ್ಮ ಕೈ ಕಾಲು ಕದಲು ಸೋಯಿದ ಕೆಲಸ ಅಂದ್ರೆ ಅದೇ ಕೆಲಸಕ್ಕೆ ಬಂದಿದೆ. ತತ್ವಾಭಿಮಾನಿಗಳು ಅದಕ್ಕೆ ಇರೋದು. ನಾವು ಕೇಳಿದ್ರೆ ತತ್ವಾಭಿಮಾನಿಗಳು ಅಂತ ಹೇಳ್ತೀನಿ, ಏನ್ ಅವ್ರು ಎಂಥವ್ರು, ನಾವೆಂಥವ್ರು, ನಮ್ ಕೈ ಕಾಲು ಅವ್ರು ಕದಲಿಸ್ತಾರಾ ಅಂತ ಕೇಳಿದರೆ ನಮ್ ಕೈ ಕಾಲು ಕದಲಿಸಲಿಕ್ಕೆ ಅವರು ಬಂದದ್ದು. ಹಾಗೆ ಸ್ವಪ್ನದಲ್ಲಿ ನಮಗೆ ವಿಶೇಷವಾಗಿ ಸೂಚನೆಗಳು ಕೊಟ್ಟು, ಒಳಗೆ ದೃಢವಾದಂತಹ ಜ್ಞಾನವನ್ನ ಕೊಟ್ಟು ಉದ್ಧಾರ ಮಾಡಲಿಕ್ಕೆ ಮಹಾನುಭಾವರು ಬಂದಿದ್ದಾರೆ. ಅವರು ಈ ತರ ಹೇಳಿಕೊಡ್ತಾ ಇದ್ದಾರೆ. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ. ವ್ಯಾಸರಾಜ ಭಕ್ತ ಪ್ರಕರಣ.